ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪಿಎಂ ಸ್ವನಿಧಿ ಯೋಜನೆ, ರಸ್ತೆ ಬದಿ ವ್ಯಾಪಾರಿಗಳ ಜೀವನ ರೇಖೆ, ಪ್ರಧಾನಿ ನರೇಂದ್ರ ಮೋದಿ. ಉನ್ನತ ಮಟ್ಟದ ಸಮಿತಿಯಿಂದ ಒಂದು ದೇಶ ಒಂದು ಚುನಾವಣೆ ವರದಿ ಸಲ್ಲಿಕೆ. ಪೌರತ್ವ ತಿದ್ದುಪಡಿ ಕಾನೂನಿನ ಉದ್ದೇಶ ಪೌರತ್ವ ನೀಡುವುದೇ ಹೊರತು ಯಾರ ಪೌರತ್ವವನ್ನು ಹಿಂಪಡೆಯುವುದಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟನೆ. ಭೂತಾನ್ ಪ್ರಧಾನಮಂತ್ರಿ ಭಾರತಕ್ಕೆ ಆಗಮನ ಹಾಗೂ ಮುಂಬೈ ತಂಡಕ್ಕೆ ರಣಜಿ ಕ್ರಿಕೆಟ್ ಟ್ರೋಫಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಜೀವನ ರೇಖೆಯಾಗಿರುವುದು ಸಾಬೀತಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ರಸ್ತೆ ಬದಿಯ 1,00,000 ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ವಿತರಿಸಿ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕೋವಿಡ್ ವೇಳೆಯಲ್ಲಿ ರಸ್ತೆ ಬದಿಯ ವ್ಯಾಪಾರಿಗಳ ಶಕ್ತಿಯನ್ನು ಜನರು ಕಂಡಿದ್ದಾರೆ ಎಂದು ಹೇಳಿದ ಪ್ರಧಾನಮಂತ್ರಿ, ಪ್ರಸ್ತುತ ಸ್ವನಿಧಿ ಮಹೋತ್ಸವವು ಅಂತಹ ವ್ಯಾಪಾರಿಗಳ ಶ್ರಮಕ್ಕೆ ಸಮರ್ಪಿತವಾಗಿದೆ ಎಂದರು.
ಕೋವಿಡ್ ಕೆ ಸಮಯ ಸಬನೆ ದೇಖ್ ಲಿಯಾ ಕಿ ರೇಡಿ ಪಟ್ರಿ ವಾಲೋ ಕಿ ತಾಕತ್ ಕ್ಯಾ ಹೋ. ಹಮಾರೆ ರೇಡಿ ಪಟ್ರಿ ವಾಲೆ, ಠೇಲೆ ವಾಲೆ, ಸಡಕ್ ಕಿನಾರೆ ದುಕಾನ್ ಚಲಾನೆ ವಾಲೆ, ಐಸೆ ಹರ್ ಸಾಥಿ ಕಾ ಮೈ ಆಜ್ ಇಸ್ ಉತ್ಸವ ಮೇ ಹೃದಯ ಸೆ ಬಹುತ್ ಬಹುತ್ ಅಭಿನಂದನ್ ಕರ್ತಾ ಹೂ. ಆಜ್ ದೇಶ ಕೆ ಕೋನೆ ಕೋನೆ ಸೆ ಜೊ ಸಾಥಿ ಜುಡೆ ಹೇ ಉನ್ಕೋ ಭೀ ಆಜ್ 1,00,000 ಲೋಗೋ ಕೋ ಪಿಎಂ ಸ್ವನಿಧಿ ಯೋಜನಾ ಕೆ ತಹತ್ ಸೀಧೆ ಉನ್ಕೆ ಬ್ಯಾಂಕ್ ಅಕೌಂಟ್ ಮೇ ಪೈಸೆ ಟ್ರಾನ್ಸ್ಫರ್ ಕರ್ ದಿಯೆ ಗಯೆ.
ರಸ್ತೆ ಬದಿ ವ್ಯಾಪಾರಿಗಳು ಮತ್ತು ಅಂಗಡಿ ಮುಂಗಟ್ಟುಗಳ ವ್ಯಾಪಾರಿಗಳು ಸಮಾಜಕ್ಕೆ ಗಮನಾರ್ಹ ಕೊಡುಗೆ ನೀಡುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ಅವರು ಈ ಸಂದರ್ಭದಲ್ಲಿ ಅಭಿನಂದಿಸಿದರು. ಒಂದು ದೇಶ ಒಂದು ಚುನಾವಣೆ ಕುರಿತಾದ ಉನ್ನತ ಮಟ್ಟದ ಸಮಿತಿ ರಾಷ್ಟಪತಿ ಅವರಿಗೆ ಇಂದು ತನ್ನ ವರದಿ ಸಲ್ಲಿಸಿದೆ. ದೇಶದಲ್ಲಿ ಲೋಕಸಭೆ, ವಿಧಾನಸಭೆ ಮತ್ತು ಪಂಚಾಯತ್ ಚುನಾವಣೆಗಳನ್ನು ಏಕಕಾಲಕ್ಕೆ ನಡೆಸುವುದರ ಸಾಧಕ ಬಾಧಕ ಪರಿಶೀಲಿಸಿ ಸೂಕ್ತ ಶಿಫಾರಸು ನೀಡಲು ಕೇಂದ್ರ ಸರ್ಕಾರ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ರಚಿಸಿದ್ದ ಉನ್ನತ ಮಟ್ಟದ ಸಮಿತಿ ದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ವರದಿಯನ್ನು ಹಸ್ತಾಂತರಿಸಿತು. ದೇಶದಲ್ಲಿ ಪದೇ ಪದೇ ಒಂದಲ್ಲ ಒಂದು ಚುನಾವಣೆಗಳು ನಡೆಯುವ ಪರಿಸ್ಥಿತಿಯಲ್ಲಿ ಎದುರಾಗುವ ಅಪಾರ ಖರ್ಚು ವೆಚ್ಚ ಮತ್ತು ಭದ್ರತಾ ವ್ಯವಸ್ಥೆಗಳ ಸವಾಲಿನ ನಿರ್ವಹಣೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಚಿಂತನೆ ನಡೆಸಿತು. ದೇಶದಲ್ಲಿ ಎಲ್ಲಾ ಹಂತದ ಚುನಾವಣೆಗಳನ್ನು ಒಂದೇ ಬಾರಿಗೆ ನಡೆಸುವ ಕುರಿತಂತೆ ಈ ಸಮಿತಿ ತನ್ನ ವರದಿಯಲ್ಲಿ 44 ಶಿಫಾರಸುಗಳನ್ನು ನೀಡಿದೆ. ಈ ಚಿಂತನೆಯನ್ನು ಹೇಗೆ ಕಾರ್ಯರೂಪಕ್ಕೆ ತರಬಹುದು ಎಂಬುದನ್ನು ವಿವರಿಸಿದೆ. ಚುನಾವಣೆಗಳನ್ನು ಕುರಿತಂತೆ ಭಾರತ ಸಂವಿಧಾನದಲ್ಲಿ ನೀಡಲಾಗಿರುವ ವಿವರಣೆಗಳ ಕೂಲಂಕಷ ಅಧ್ಯಯನ ನಡೆಸಬೇಕು. 2029 ಎಲ್ಲಾ ಚುನಾವಣೆಗಳನ್ನು ಒಂದೇ ಬಾರಿಗೆ ನಡೆಸುವ ಪ್ರಯತ್ನ ಆರಂಭಿಸಬಹುದು ಎಂದು ಸಮಿತಿ ತನ್ನ ವರದಿಯಲ್ಲಿ ಪ್ರಸ್ತಾಪಿಸಿದೆ. ಭೂತಾನದ ಪ್ರಧಾನಮಂತ್ರಿ ದಾಶೋ ಶಿರಿಂಗ್ ತೋಬ್ಗೆ ಭಾರತಕ್ಕೆ 5 ದಿನಗಳ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದರು. ಜನವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ದಾಶೋ ವಿದೇಶಗಳಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಕೇಂದ್ರ ಸಚಿವ ಅಶ್ವಿನಿ ಕುಮಾರ್ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭೂತಾನ್ ಪ್ರಧಾನಮಂತ್ರಿಗಳನ್ನು ಬರಮಾಡಿಕೊಂಡರು. ಭೂತಾನದ ಪ್ರಧಾನಿಯವರು ತಮ್ಮ ಭೇಟಿ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಕಾರ್ಯಕ್ರಮವಿದೆ. ಭೂತಾನ್ ಪ್ರಧಾನಿಯವರು ಮುಂಬೈಗೂ ಭೇಟಿ ನೀಡಲಿದ್ದಾರೆ. ಭೂತಾನದ ವಿದೇಶಾಂಗ ವ್ಯವಹಾರ ಮತ್ತು ವ್ಯಾಪಾರ, ಇಂಧನ, ವಾಣಿಜ್ಯೋದ್ಯಮ ಖಾತೆಗಳಿಗೆ ಸಂಬಂಧಿಸಿದ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ನಿಯೋಗ ಆಗಮಿಸಿದೆ ಎಂದು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಭೂತಾನ್ ನಡುವಿನ ಮೈತ್ರಿ ಮತ್ತು ಸಹಕಾರ ಹೆಚ್ಚಿಸುವ ನಿಟ್ಟನಲ್ಲಿ ಈ ಭೇಟಿ ಮಹತ್ವದ್ದಾಗಿದೆ ಎಂದು ಸಚಿವಾಲಯ ಹೇಳಿದೆ. ರೈತರ ಹಿತಾಸಕ್ತಿ ಕಾಪಾಡುವ ಹಾಗೂ ರೈತರ ಧ್ವನಿಯಾಗಿ ಐಎನ್ಡಿಐ ಮೈತ್ರಿಕೂಟ ಶ್ರಮಿಸಲಿದೆ ಎಂದು ಕಾಂಗ್ರೆಸ್ ಧುರೀಣ ರಾಹುಲ್ ಗಾಂಧಿ ಹೇಳಿದ್ದಾರೆ. ಅವರು ನಾಸಿಕ್ ಜಿಲ್ಲೆಯಲ್ಲಿಂದು ಭಾರತ್ ಜೋಡೋ ನ್ಯಾಯಯಾತ್ರಾ ಅಂಗವಾಗಿ ರೈತರ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು. ಸಾಲಮನ್ನಾ, ಬೆಳೆ ವಿಮೆ ಯೋಜನೆಯ ಪುನರ್ವಿನ್ಯಾಸ, ಸೂಕ್ತವಾದ ಆಮದು ರಫ್ತು ನೀತಿ ಹಾಗೂ ಕೃಷಿಯನ್ನು ಜಿಎಸ್ಟಿಯಿಂದ ಹೊರಗಿಡುವ ಬಗ್ಗೆ ಪಕ್ಷ ಶ್ರಮಿಸಲಿದೆ ಎಂದು ಭರವಸೆ ನೀಡಿದರು. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಮಾತನಾಡಿ, ಕೇಂದ್ರ ಸರ್ಕಾರ ರೈತರ ಹಾಗೂ ಕೃಷಿ ವಲಯದ ಸಮಸ್ಯೆ ಬಗ್ಗೆ ಕಾಳಜಿ ಹೊಂದಿಲ್ಲ ಎಂದು ಆಪಾದಿಸಿದರು. ಇನ್ಫೋಸಿಸ್ನ ಸುಧಾಮೂರ್ತಿ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಸಭಾಪತಿ ಜಗದೀಪ್ ಧನ್ಕರ್ ಸುಧಾಮೂರ್ತಿ ಅವರಿಗೆ ಪ್ರಮಾಣವಚನ ಬೋಧಿಸಿದರು. ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣಮೂರ್ತಿ, ರಾಜ್ಯಸಭೆಯ ನಾಯಕ ಪಿಯೂಷ್ ಗೋಯಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕೇರಳದ ಪತ್ತನಂತಿಟ್ಟ ಜಿಲ್ಲೆಗೆ ಭೇಟಿ ನೀಡಲಿದ್ದು ಎನ್ಡಿಎ ಅಭ್ಯರ್ಥಿ ಅನಿಲ್ ಆಂಟೋನಿ ಪರ ಲೋಕಸಭಾ ಚುನಾವಣೆ ಪ್ರಚಾರ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಪತ್ತನಂತಿಟ್ಟ ನಗರದ ಜಿಲ್ಲಾ ಸ್ಟೇಡಿಯಂನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಪೌರತ್ವ ತಿದ್ದುಪಡಿ ಕಾನೂನಿನ ಉದ್ದೇಶ ಪೌರತ್ವ ನೀಡುವುದೇ ಹೊರತು ಯಾರ ಪೌರತ್ವವನ್ನು ಹಿಂಪಡೆಯುವುದಲ್ಲ. ಈ ಬಗ್ಗೆ ಯಾವ ಸಮುದಾಯದವರೂ ಆತಂಕ ಪಡಬೇಕಾದ ಅಗತ್ಯವಿಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ವಿರೋಧ ಪಕ್ಷಗಳು ಪೌರತ್ವ ತಿದ್ದುಪಡಿ ಕಾನೂನಿನ ಬಗ್ಗೆ ಸುಳ್ಳು ರಾಜಕೀಯ ಮಾಡುತ್ತಿವೆ ಎಂದು ಆರೋಪಿಸಿದರು. ಈ ಕುರಿತು ಜನಮಾನಸದಲ್ಲಿ ಉಂಟಾಗಿರುವ ಭೀತಿ ಆತಂಕಗಳನ್ನು ದೂರಾಗಿಸಲು ಅಗತ್ಯ ಜಾಗೃತಿ ಮೂಡಿಸಲಾಗುವುದು, ಈ ಕಾನೂನನ್ನು ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಸಚಿವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಮೊದಲ ಬಾರಿಗೆ ಮತ ಚಲಾಯಿಸಲು ಉತ್ಸುಕರಾಗಿರುವ ಯುವಜನರ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ದೇಶಕ್ಕಾಗಿ ನನ್ನ ಮೊದಲ ಮತ ಎಂದು ಹೇಳುವ ಯುವಜನತೆಯ ವಿಡಿಯೋವನ್ನು ಪ್ರಧಾನಮಂತ್ರಿ ಅವರು ಸಾಮಾಜಿಕ ಪೋಸ್ಟ್ನಲ್ಲಿ ಹಾಕಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕದ ರಸ್ತೆ ಅಭಿವೃದ್ದಿ ಯೋಜನೆಗಳಿಗಾಗಿ 1385 ಕೋಟಿ ರೂಪಾಯಿ ಮಂಜೂರಾತಿ ನೀಡಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಈ ವಿಷಯ ತಿಳಿಸಿದ್ದಾರೆ. ಇದು ಸದ್ಯ ಇರುವ ಮೂಲಸೌಕರ್ಯವನ್ನು ಮೇಲ್ದರ್ಜೆಗೇರಿಸುವ ಜೊತೆಗೆ ಸಂಪರ್ಕ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ, ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ದಿಗೆ ಒತ್ತು ನೀಡುತ್ತದೆ ಎಂದು ಹೇಳಿದ್ದಾರೆ. ತೆಲಂಗಾಣ ರಾಜ್ಯದ 31 ರಾಜ್ಯ ರಸ್ತೆ ಯೋಜನೆ ಬಲಪಡಿಸುವ ಕಾರ್ಯಕ್ರಮಕ್ಕೆ 850 ಕೋಟಿ ರೂಪಾಯಿ ಮಂಜೂರಾತಿ ಮಾಡಲಾಗಿದೆ. ಇದು ಆ ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದು ಸಚಿವರು ತಿಳಿಸಿದರು. ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಹತ್ತಿ ಬೆಳೆಯಿಂದ ಹಾನಿಗೀಡಾದ 12 ಜಿಲ್ಲೆಗಳ ರೈತರಿಗಾಗಿ ಸುಮಾರು 88 ಕೋಟಿ ರೂಪಾಯಿ ಪರಿಹಾರ ಧನ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಭಿವಾನಿ, ಚರ್ಕಿ, ದಾದ್ರಿ, ಫತೇಬಾದ್, ಗುರುಗ್ರಾಮ್, ಹಿಸ್ಸಾರ್, ಜಜ್ಜರ್, ಜಿಂದ್, ಮಹೇಂದ್ರಗಢ್, ರೇವಾರಿ, ರೋಹ್ಟಕ್, ಸಿರ್ಸಾ ಮತ್ತು ಸೋನಿಪತ್ ಜಿಲ್ಲೆಗಳ ರೈತರು ಸೇರಿದ್ದಾರೆ. ಪೇಟಿಎಂ ಫಾಸ್ಟ್ಯಾಗ್ ಬಳಕೆದಾರರು ನಾಳೆ ಒಳಗೆ ಬ್ಯಾಂಕ್ ಫಾಸ್ಟ್ಯಾಗ್ಗೆ ಪರಿವರ್ತನೆಯಾಗಬೇಕೆಂದು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಸೂಚನೆ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳಲ್ಲಿ ಸಂಚರಿಸುವಾಗ ದಂಡ ಪಾವತಿ ತಪ್ಪಿಸಿಕೊಳ್ಳುವುದು ಅಥವಾ 2 ಬಾರಿ ಶುಲ್ಕ ಪಾವತಿಸುವುದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಈ ಬದಲಾವಣೆ ಅಗತ್ಯ. ಆರ್ಬಿಐ ಹೊರಡಿಸಿರುವ ಮಾರ್ಗಸೂಚಿಯಂತೆ ಪೇಟಿಎಂ ಫಾಸ್ಟ್ಯಾಗ್ ಬಳಕೆದಾರರಿಗೆ ನಿರ್ಬಂಧ ವಿಧಿಸಿರುವ ಹಿನ್ನೆಲೆಯಲ್ಲಿ ಈ ತಿಂಗಳ 15ರೊಳಗೆ ಬೇರೆ ಬ್ಯಾಂಕ್ಗೆ ಬದಲಾಯಿಸಿಕೊಂಡು ರೀಚಾರ್ಜ್ ಮಾಡಿಸಿಕೊಳ್ಳಬೇಕೆಂದು ಸೂಚಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದತಿ ನಂತರ ಮತದಾರರ ನೋಂದಣಿ ಸಂಖ್ಯೆಯಲ್ಲಿ 11 ಲಕ್ಷದಷ್ಟು ಹೆಚ್ಚಳವಾಗಿದೆ. 2019ರಲ್ಲಿ ಒಟ್ಟು ಮತದಾರರ ಸಂಖ್ಯೆ 76 ಲಕ್ಷ ಇತ್ತು. 2024ರ ಜನವರಿ 1ರ ವೇಳೆಗೆ ಇದು 86 ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣಕ್ಕೆ ಏರಿಕೆ ಎಂದು ನಮ್ಮ ಜಮ್ಮು ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇಂದು ವಿಶ್ವ ಕಿಡ್ನಿ ಅಂದರೆ ಮೂತ್ರಪಿಂಡ ದಿನ. ಮೂತ್ರಪಿಂಡದ ಆರೋಗ್ಯ ಮತ್ತು ಅದರ ಸಾಮಾನ್ಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುವ ನಾನಾ ಬಗೆಯ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ 2ನೇ ಗುರುವಾರದಂದು ವಿಶ್ವ ಕಿಡ್ನಿ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ಘೋಷವಾಕ್ಯ ಸರ್ವರಿಗೂ ಮೂತ್ರಪಿಂಡ ಆರೋಗ್ಯ ಎನ್ನುವುದಾಗಿದೆ. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ಹೆಚ್ಚುತ್ತಿರುವ ಹೊರೆ ಮತ್ತು ವಿವಿಧ ಹಂತಗಳಲ್ಲಿ ಈ ಸವಾಲುಗಳನ್ನು ಜಯಿಸಲು ಸೂಕ್ತವಾದ ಮೂತ್ರಪಿಂಡದ ಆರೈಕೆ ಮಾಡುವುದರ ಮೇಲೆ ಘೋಷವಾಕ್ಯ ಕೇಂದ್ರೀಕರಿಸುತ್ತದೆ. ಮೂತ್ರಪಿಂಡಗಳು ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾಗಿವೆ ಮತ್ತು ದೈಹಿಕ ಕ್ಷಮತೆ ಮತ್ತು ಆರೋಗ್ಯಕರವಾಗಿರಿಸಲು ದೇಹದಿಂದ ವಿಷಕಾರಕ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಬಾಂಗ್ಲಾದೇಶದ ಖ್ಯಾತ ರವೀಂದ್ರ ಸಂಗೀತ ಗಾಯಕ ಸಾದಿ ಮೊಹಮ್ಮದ್ ನಿನ್ನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ಮುಂಬೈ ತಂಡ ರಣಜಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ರಣಜಿ ಕ್ರಿಕೆಟ್ನ ಅಂತಿಮ ಪಂದ್ಯದಲ್ಲಿ ಮುಂಬೈ ತಂಡ ವಿದರ್ಭ ತಂಡವನ್ನು 169 ರನ್ಗಳಿಂದ ಪರಾಭವಗೊಳಿಸಿತು. ಗೆಲ್ಲಲು 538 ರನ್ ಗಳಿಸಬೇಕಾಗಿದ್ದ ವಿದರ್ಭ ತಂಡವನ್ನು ಮುಂಬೈನ ಸ್ಪಿನ್ನರ್ಗಳು 368 ರನ್ಗಳಿಗೆ ಆಲ್ಔಟ್ ಮಾಡಿದರು. ಮುಂಬೈ 42 ಬಾರಿ ರಣಜಿ ಟ್ರೋಫಿ ಪ್ರಶಸ್ತಿ ಗೆದ್ದುಕೊಂಡ ಖ್ಯಾತಿಗೆ ಪಾತ್ರವಾಯಿತು. ಶತಕ ಬಾರಿಸಿದ ಮುಷೀರ್ ಖಾನ್ ಪಂದ್ಯದ ಉತ್ತಮ ಆಟಗಾರ ಹಾಗೂ ಸ್ಪಿನ್ನರ್ ತನುಷ್ ಕೋಟ್ಯಾನ್ ಸರಣಿಯ ಉತ್ತಮ ಆಟಗಾರ ಪ್ರಶಸ್ತಿಗೆ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ಸ್ವನಿಧಿ ಯೋಜನೆ ರಸ್ತೆ ಬದಿ ವ್ಯಾಪಾರಿಗಳ ಜೀವನ ರೇಖೆ, ಪ್ರಧಾನಿ ನರೇಂದ್ರ ಮೋದಿ. ಉನ್ನತ ಮಟ್ಟದ ಸಮಿತಿಯಿಂದ ಒಂದು ದೇಶ ಒಂದು ಚುನಾವಣೆ ವರದಿ ಸಲ್ಲಿಕೆ. ಪೌರತ್ವ ತಿದ್ದುಪಡಿ ಕಾನೂನಿನ ಉದ್ದೇಶ ಪೌರತ್ವ ನೀಡುವುದೇ ಹೊರತು ಯಾರ ಪೌರತ್ವವನ್ನು ಹಿಂಪಡೆಯುವುದಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟನೆ. ಭೂತಾನ್ ಪ್ರಧಾನಮಂತ್ರಿ ಭಾರತಕ್ಕೆ ಆಗಮನ ಹಾಗೂ ಮುಂಬೈ ತಂಡಕ್ಕೆ ರಣಜಿ ಕ್ರಿಕೆಟ್ ಟ್ರೋಫಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.